ಹೇಳ್ತಾ ಇದ್ದೆ ಜನಗಳಿಗೆ. ನಾವು ಏನು ದುಃಖ ಪಡ್ತೇವೆ ಅದನ್ನ ಹೇಳ್ತಾ ಅದನ್ನ ಹೇಳಬಾರದು. ವೈಕುಂಠದ ಏನು ಸಿಗುತ್ತೆ ಹೇಳ್ಬೇಕಲ್ಲ. ವೈಕುಂಠ ವರ್ಣನೆ ಕೇಳಬೇಕು ಅಂತಿದ್ರೆ ತೈತರಿಯ ಉಪನಿಷತ್ತು ಕೇಳಬೇಕು. ಅಲ್ಲಿ ಹೇಗೆ ವೈಕುಂಠ ಲೋಕದ ಆನಂದದ ಒಂದು ಮಿನಿಮಮ್ ಹೇಳ್ತಾರೆ, ಮಿನಿಮಮ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಾರಲ್ಲ, ಹಾಗೆ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸಂಬಳ ಬರುತ್ತೆ ಅಂತ ಹೇಳ್ತಾರಲ್ಲ. ವೈಕುಂಠ ಲೋಕದ ಆನಂದ ಎಷ್ಟು ವೈಭವಪೂರ್ಣವಾದ ಆನಂದ ಅಂತ ಕೇಳಿದರೆ, ಇಡೀ ಭೂಮಂಡಲವನ್ನ, ನಮ್ಮ ಕರ್ನಾಟಕ ಬೆಂಗಳೂರು ಭೂಲೋಕ ಇಂಡಿಯಾ ಇಂಡಿಯಾ ಅಲ್ಲ, ಎಂಟೈರ್ ಭೂಮಂಡಲವನ್ನ ಇಂಚ್ ಬೈ ಇಂಚ್ ರತ್ನ ವಜ್ರ ವೈಢೂರ್ಯಗಳಿಂದ ತುಂಬಿಸಿಬಿಟ್ಟು ಒಂದು ಇಂಚ್ ಜಾಗ ಖಾಲಿ ಇಲ್ಲ, ಇಂಚ್ ಬೈ ಇಂಚ್ ವೈಭವೇ ವೈಭವ. ಅಂಥ ಒಂದು ಭೂಲೋಕದ ಸಮೃದ್ಧವಾದ ಭೂಲೋಕಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಿದರೆ ಅವರು ಎಷ್ಟು ಆನಂದವಾಗುತ್ತೋ ಅಷ್ಟು ಆನಂದ ವೈಕುಂಠದ ಮಿನಿಮಮ್ ಆನಂದ ಅಂತ ಹೇಳ್ತಾರೆ. ಲೆಕ್ಕ ಹಾಕಿ ನೋಡ್ರೆ ಅಂದ್ರೆ ಭೂಲೋಕದ ಆನಂದನ ಕಂಪೇರೇ ಮಾಡಬಾರದು. ಇವತ್ತು ಸ್ವರ್ಗಲೋಕದ ಹೈಯೆಸ್ಟ್ ಆನಂದ ವೈಕುಂಠ ಲೋಕದ ಮಿನಿಮಮ್ ಆನಂದ ಇತ್ತಾಗಿ. ಈ ಯಾರು ವೈಕುಂಠಕ್ಕೆ ಇಷ್ಟಪಡೋದಿಲ್ಲ? ಇದನ್ನು ಪಠ್ಯಪುಸ್ತಕ ಮಾಡಬೇಕು. ಇವತ್ತು ಓದಬೇಕಾದ್ರೆ ಜನಗಳಿಗೆ ವೈಕುಂಠ, ಅದಕ್ಕೆ ವಾದರಾಸೋಡು ಯಾಕೆ ವೈಕುಂಠ ವರ್ಣನೆ ಬರೆದ್ರು, ಇದನ್ನು ಕೇಳಿಯಾದರೂ ಜನ ವೈಕುಂಠಕ್ಕೆ ಹೋಗೋ ಯೋಚನೆ ಮಾಡಲಿ ಅಂತ ಹೇಳಿಬಿಟ್ಟು, ಇದನ್ನು ಕೇಳಿಯಾದರೂ ವೈಕುಂಠಕ್ಕೆ ಹೋಗಲಿ, ಇದನ್ನೆಲ್ಲ ಅರ್ಥ ಮಾಡಿದರೆ, ನಾವು ಸ್ವಲ್ಪ ಯೋಚನೆ ಮಾಡಿದರೆ, ಮಧ್ವಾಚಾರ್ಯರ ಶಾಸ್ತ್ರ ಓದ ಹಾಗೆ ನ್ಯಾಯಶಾಸ್ತ್ರ ಓದಲಿಕ್ಕೆ ನಮಗೆ ಬರೋದಿಲ್ಲ. ಯಾಕೆ ಗೊತ್ತಾ? ಬೇರೆಯವರು ಯಾರೋ ಇಂಥ ಮೋಕ್ಷ ಇದೆ ಅಂತ ಹೇಳಲಿಲ್ಲ, ಇಂಥ ಮೋಕ್ಷ ಇದೆ ಅಂತ ಯಾವ ಶಾಸ್ತ್ರ ಇದ್ದರೂ ಹೇಳಲಿಲ್ಲ. ವಿಚಾರ ಮಾತ್ರ ಹೇಳಿದ್ದು, ಇವತ್ತಿನ ಅದ್ವೈತ ಓದೋದಿಲ್ಲ, ಸಾಂಖ್ಯ ಓದೋದಿಲ್ಲ, ವಿಶಿಷ್ಟಾದ್ವೈತ ಓದೋದಿಲ್ಲ, ನೈಯಾಯಿತ್ವತ ಓದೋದಿಲ್ಲ. ಯಾಕೆಂದ್ರೆ ಏನು ಓದಿ ಏನಾಗುತ್ತೆ ಅಂತ ಕೇಳಿದ್ರೆ ಉತ್ತರ ಕೊಳ್ಳೋಕೆ ಬರೋದಿಲ್ಲ ಅವರಿಗೆ. ನಿರ್ಗುಣ ಬ್ರಹ್ಮ ಐಕ್ಯ ತಗೊಂಡು ಏನ್ ಮಾಡಬೇಕಾಗಿದೆ ವೈಕುಂಠಕ್ಕೆ ಹೋಗಿ? ನಾವು ಇವ್ರ ಪ್ರಕಾರ ನಯಕರ ಪ್ರಕಾರ ಸುಖನೇ ಇಲ್ಲ, ಅಲ್ಲಿ ಹೋಗಿ ಯಾಕೆ ಸಾಯ್ಬೇಕು? ಈ ಮಧ್ಯೆ ನಾವು ಇಲ್ಲೇ ಎಷ್ಟೋ ವಾಸ ನೂರಾರು ದುಃಖದ ಮಧ್ಯೆ ಒಂದು ಚೂರಾರು ಸುಖ ಸಿಗುತ್ತೆ ನಮಗೆ. ಅದ ಪ್ರಕಾರ ಸುಖನೇ ಇಲ್ಲ ನಯಕರ ಮೋಸ, ಆನಂದವೇ ಇಲ್ಲ. ಇನ್ನು ಜೈನರದ್ದು ಸತತ ಊರ್ಧ್ವಗಮನ, ಅವರದು ಇವರು ಶೂನ್ಯವಾದಿಗಳು. ಆಶ್ಚರ್ಯ ನೋಡಿ, ಅವರು ಯಾರ ಶಾಸ್ತ್ರನೂ ಯಾರು ಓದಲೇಬೇಕಾಗಿಲ್ಲ, ಅದನ್ನ ಲಕ್ಷಾಂತರ ಜನ ಓದ್ತಾರೆ, ಕೋಟ್ಯಂತರ ಜನ ಇದ್ದಾರೆ ಇವತ್ತು. ನಮ್ಮ ಶಾಸ್ತ್ರ ಒಂದೇ ಓದಬೇಕಾದದ್ದು, ಅನ್ಫಾರ್ಚುನೇಟ್ಲಿ ಓದೋ ಜನಗಳೇ ಇಲ್ಲ. ಎಂಥ ಆಶ್ಚರ್ಯ, ಯಾವ ಶಾಸ್ತ್ರ ಒಂದನ್ನೇ ಓದಿದ್ರೆ ಇವತ್ತು ವೈಕುಂಠಕ್ಕೆ ದಾರಿ ಬೇರೆ ದಾರಿ ಇಲ್ಲವೋ ಆ ಶಾಸ್ತ್ರ ಓದ್ತಾ ಇಲ್ಲ. ಅವ್ರು ಹೇಳ್ತಾರೆ ಇಂಥ ಮೋಕ್ಷ ಸಿಗಬೇಕಾದ್ರೆ ಏನು ಸ್ವಾಮಿ ಮಾಡಬೇಕು ಅಂದ್ರೆ, ಮಹಾನಂದ ತೀರ್ಥಸ್ಯ ಏಭಾಷ್ಯ ಭಾವಂ ಮನೋಮಗ್ಭಿರಾವರ್ತ ಎಂತೆ ಸ್ವಶಕ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ತಿಮಂ ಮೋಕ್ಷ ಮೇತೆ ಭಜಂತೆ ಸದೇತಿ. ಇದಕ್ಕೆ ಬೇರೆ ಟೆಕ್ಸ್ಟ್ ಇಲ್ಲ, ಆಚಾರ್ಯರ ಭಾಷ್ಯ ಓದೋದೊಂದೇ ಕಷ್ಟ, ಟೆಕ್ಸ್ಟ್ ಬೇರೆ ಇಲ್ಲ ಅಂತ ಹೇಳ್ಬಿಡುತ್ತ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತ ಎಂತೆ ಸ್ವಶಕ್ಯ. ಆಚಾರ ಭಾಷ್ಯವನ್ನು ಓದಬೇಕು, ಆವರ್ತನ ಮಾಡಬೇಕು. ಆವೃತ್ತಿ ಅಸಕೃತೋಪದೇಶಾತ್ವಂ, ಆಗ ಅವರಿಗೆ ವೈಕುಂಠ ಲೋಕ ಸಿಗ್ತದೆ. ನಮಗೊಂದು ಪ್ರಶ್ನೆ ಬಂತು, ಈ ಭಾಷ್ಯಕ್ಕೆ ಯಾರು ಅಧಿಕಾರಿಗಳು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಸುರಾಜ್ಯ ನರ ಅಂತ, ನರಾಜ್ಯ ಸುರ ಅಂತ ಅಲ್ಲ, ಸುರಾಜ್ಯ ನರ ಅಂತ. ಮುಖ್ಯಾಧಿಕಾರಿಗಳು ದೇವತೆಗಳು, ಮನುಷ್ಯರು ಅಧಮಾಧಿಕಾರಿಗಳು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಮುಖ್ಯಾಧಿಕಾರಿಗಳು ಅವರು, ಅಧಮಾಧಿಕಾರಿಗಳು ಸಾಮಾನ್ಯ. ನಾವೇ ಭಾರಿ ಮುಖ್ಯಾಧಿಕಾರಿ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಲ್ಲ, ನಾವು ಲೋಯೆಸ್ಟ್ ಅಧಿಕಾರಿಗಳು, ಹೈಯೆಸ್ಟ್ ಅಧಿಕಾರಿಗಳು ಅವರು. ಶೇಷದೇವರು ಮೊದಲಾದವರು ಮೊದಲು ಕೇಳಬೇಕಾದ ಗ್ರಂಥ ಅದು, ಇದನ್ನು ನಾವು ಕೇಳಬೇಕು. ಭಾರಿ ಸಂಶಯ ಬರುತ್ತಾಗ ಹಾಗಿದ್ರೆ ಭಾಷ್ಯ ಸ್ತ್ರೀಯರು ಶಾಸ್ತ್ರ ಭೇದ ಓದಾಗಿಲ್ಲ, ಮತ್ತೆ ಅವರೇ ಮೋಕ್ಷಕ್ಕೆ ಹೋಗಬೇಕು ಅಂತ ಕೇಳಿದ್ರೆ ಉತ್ತರ ಇಟ್ಟಿದ್ದಾರೆ. ಏ ಭಾಷ್ಯ ಭಾವಂ, ಭಾಷ್ಯ ಓದಿದ್ರೆ ಇವರು, ಭಾಷ್ಯ ಭಾವ ತಿಳ್ಕೊಂಡ್ರೆ ಸಾಕು. ಭಾಷ್ಯ ಭಾವ ತಿಳ್ಕೊಂಡು ಬಿಟ್ರೆ ಅವರಿಗೆಲ್ಲ ಮಸದ್ಗತಿ ಆಗುತ್ತೆ. ಮಹಾಭಾರತಾದಿಗಳು ಶ್ರವಣ ಮಾಡಿದ್ರೆ ಸಾಕು, ಆಚಾರ್ಯ ಮಹಾಭಾರತ ತಾತ್ಪರ್ಯ ಶ್ರವಣ ಮಾಡಿದ್ರೆ ಸಾಕು, ನಡ್ಕೊಂಡ್ಬಿಟ್ರೆ ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಎಷ್ಟು ಒಳ್ಳೆ ಪದ ಇಟ್ಟಿದ್ದಾರೆ, ಭಾಷ್ಯಂ ಭಾಷ್ಯ ಭಾವಂ. ಭಾಷ್ಯ ಭಾವವನ್ನು, ಭಾಷ್ಯ ಭಾವ ಶಬ್ದಕ್ಕೆ ಟೀಕಾ ಅಂತ ಅರ್ಥ, ನ್ಯಾಯಸುಧಾದಿಗಳನ್ನು ಓದಬೇಕು ಅಂತ ಅರ್ಥ. ಅದಕ್ಕೆ ಹರಿದಾಸ ಸಾಹಿತ್ಯ ಕೂಡ ಭಾಷ್ಯಭಾವವೇ, ಅದನ್ನು ಓದಬೇಕು ಅಂತ ಅರ್ಥ. ಇದನ್ನು ಓದಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ, ಉಳಿದವರಿಗೆ ಮೋಕ್ಷ ಸಿಗೋದಿಲ್ಲ. ಅಂದ ಮೇಲೆ ನಿಮಗೆ ಮೋಕ್ಷದ ವರ್ಣನೆ ಕೇಳಬೇಕು, ಹೋಗ್ಲಿಕ್ಕೋಸ್ಕರವಾಗಿ ದಾರಿ ಹಿಡಿಬೇಕು, ಬೇರೆ ದಾರಿನೇ ಇಲ್ಲ. ಅದು 11ನೇ ಅಧ್ಯಾಯದ ಒತ್ತು ಭಾಗ, ಬ್ರಹ್ಮಸೂತ್ರ ಭಾಷ್ಯದ ಫಲಾಧ್ಯಾಯ ಇದ್ದಾಗಿದೆ. ಅದು ಒತ್ತು ಬ್ರಹ್ಮಸೂತ್ರ ಭಾಷ್ಯದ ಫಲಾಧ್ಯಾಯ ಇರೋದ್ರಿಂದ ಅದು ವೇದಾಂತ ಶಾಸ್ತ್ರ ಇದ್ದಾಗ ಲೆಕ್ಕ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ ಅಷ್ಟು ವರ್ಣನೆ ಮಾಡಿಲ್ಲ, ಇಲ್ಲಿ ಬರ್ತಾ ಇದೆ ವರ್ಣನೆ. ಅದರಲ್ಲಿ ಸೇರಿಸ್ಕೊಂಡು ಬಿಟ್ರೆ ಫಸ್ಟ್ ಕ್ಲಾಸ್ ಬ್ರಹ್ಮಸೂತ್ರ ಭಾಷ್ಯದ ಭಾಗವಾಗ್ತದೆ ಹೊರತು ಏನೋ ಆಗೋದಿಲ್ಲ. ಅಷ್ಟಾದ ಮೇಲೆ ಆಚಾರ್ಯರು ಇಷ್ಟೆಲ್ಲ ವೈಭವದಿಂದ ತಮ್ಮ ಮತವನ್ನು ಪ್ರಸಾರ ಮಾಡಿದ್ದಾರೆ. ಆಗ ಬೇರೆ ಮತಗಳವರಿಗೆ ಭಾರಿ ಸಂಕಟ ಆಗ್ಲಿಕ್ಕೆ ಹತ್ತಿದೆ. ಇವತ್ತು ಒಳ್ಳೆ ಸ್ಕೂಲ್ ಬಂದುಬಿಟ್ರೆ ಉಳು ಸ್ಕೂಲ್ಗೆಲ್ಲ ಯಾರು ಹೋಗೋದೇ ಇಲ್ಲ, ಎಲ್ಲ ಇದಕ್ಕೆ ಅಡ್ಮಿಷನ್ ದಯಸಗೊಂಡು ಅವ್ರು ಕಾಲು ಹೊಡಿತಾ ಇರ್ತಾವೆ. ಹಾಗೇನೆ ಇವತ್ತು ಒಳ್ಳೆ ಸ್ಕೂಲ್ ಯಾವ ರೀತಿ ಹೋಗ್ತಾರಲ್ಲ, ಒಳ್ಳೆ ಸ್ಕೂಲ್ ಆಫ್ ಥಾಟ್ಗೆ ಹೇಗೆ ಹೋಗ್ತಾರೆ ಜನ? ಮಧ್ವಾ ಸ್ಕೂಲ್ ಆಫ್ ಥಾಟ್, ಅದು ಓನ್ಲಿ ಸ್ಕೂಲ್ ಆಫ್ ಥಾಟ್ ಅದು ಒಂದು. ಅದಕ್ಕೆ ಜನ ಎಲ್ಲ ಹೊಲಕ್ಕೆ ಶುರು ಮಾಡಿಬಿಟ್ರು, ಎಲ್ಲ ಆಚಾರ ಶಿಷ್ಟೆಲ್ಲ ಶುರು ಮಾಡ್ತಾ ಇದ್ದಾರೆ. ಆಗ ಎಲ್ಲ ಮತಕ್ಕೂ ಪೆಟ್ಟು ಬಿತ್ತು, ಅದ್ವೈತಕ್ಕೆ ಭಾರಿ ಪೆಟ್ಟು ಬಿತ್ತು. ಅದರಿಂದ ಅವರೆಲ್ಲ ಸಭೆ ಸೇರಿಸಿದ್ರಂತ ಒಂದು ಸಭೆ ಸೇರಿಸಿಬಿಟ್ಟು ನಾವು ಏನ್ ಮಾಡಬೇಕೀಗ ಅಂತ ಮಾತಾಡ್ಕೊತಾ ಇದ್ದಾರೆ. ದೊಡ್ಡ ಮಂತ್ರಾಲೋಚನೆ ಸಭೆ ಅಂತ ಹೇಳ್ತಾರೆ ಅದಕ್ಕೆ. ಆದ್ರೆ ಯಾರಿಗೆ ಮಂತ್ರಾಲೋಚನೆ ಮಾಡಿದ್ರು ಅಂದ್ರೆ, ದುರ್ಯೋಧನ ಶಕುನಿ ಮೊದಲಾದವರೆಲ್ಲ ಸೇರಿಬಿಟ್ಟು ಈ ಭೀಮನ್ ಕಟ್ಲಕ್ಕೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ ಆ ಟೈಪ್ ಮಾಡಿದಾಗಿತ್ತು ಅಂತ ಹೇಳಿಬಿಡ್ತಾರೆ. ಕೋಪಿ ಗಾಂಧಾರ ಕಸ್ಯ ಅಂದ್ರೆ ಅದು ಸಾಚಾ ಮಾರ್ಗದಲ್ಲಿ ಶಕ್ಯ ಆಗಲಿಲ್ಲ, ಬೇರೆ ಮಾರ್ಗವನ್ನು ಹಿಡಿದ್ರು. ಅವರೆಂತಾರೆ, ಏನ್ರಿ ಏನಾಗಿದೆ ಅಂತ, ಏನಾಗಿದೆ ಕೇಳ್ತೀರೇನ್ರಿ, ಹಹಾ ಮಾಯಾವಾದ ಉತ್ಸಾದ ಮೇತಿ ಅಂತ ಹೇಳಿದ್ದಾರೆ. ನಮ್ಮ ಮಾಯಾವಾದ ಕಥೆ ಮುಗಿದೋಯ್ತು ಅಂತ ಹೇಳಿದ್ದಾರೆ. ಮಾಯಾವಾದ ಖಂಡನ ಮಾಡಿದ್ದಾರೆ ಆಚಾರ್ಯರು. ಮಾಯಾವಾದ ಕಥೆ ಮುಗಿದೋಯ್ತು, ಏನಾಗಿದೆ, ಅವ್ರು ಏನು ಮಾತಾಡ್ತಾರೆ ಆಚಾರ್ಯರು ಗೊತ್ತೇನು. ಅವ್ರು ಒಂದೊಂದು ಮಾತಿಗೆ ಉತ್ತರ ಕೊಡ್ಲಕ್ಕಾಗೋದಿಲ್ಲ. ನಮ್ಮ ಮತ ಭಾರಿ ದೊಡ್ಡ ಮತ ಅಂತ ನಾವು ಅನುಷ್ಠಾನ ಮಾಡಿಕೊಂಡು ಬಂದಿದ್ರೆ ಆಚಾರ್ಯರ ಪೂರ್ತಿ ಖಂಡನೆ ಮಾಡಿಬಿಟ್ರು. ಬರೀ ಖಂಡನೆ ಮಾಡಲಿಲ್ಲ, ಒಂದೇ ವಾಕ್ಯದಲ್ಲಿ ಖಂಡನೆ ಮಾಡಿದ್ದಾರೆ. ವಾಕ್ಯೇನೈಕೇನ ಆಕ್ಷಿಪತ್ ಹರ್ಷತೀರ್ಥ ಅಜ್ಞತಾಖಿಲ ಸಂವೇತ್ತು ಘಟತೇನ ಕುತಶ್ಚನ ಅಜ್ಞಾನ ಸಂಭವ ದೇವ ತನ್ಮತಮಖಿಲಂ ಅಪಾಕೃತಂ. ಒಂದೊಂದೇ ಮಾತಿನಿಂದ ನಮ್ಮ ಇಡೀ ಮತವನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆಚಾರ್ಯರು. ಏನ್ ಮಾಡಬೇಕು ಇದಕ್ಕೀಗ, ಹೋಗ್ಲಿ, ಅವರೇನೋ ಸಾಮಾನ್ಯರಲ್ಲ, ಅವರು ನೋಡ್ಲಿಕ್ಕೆ ಹೇಗಿದ್ದಾರೆ ಅಂತ ಕೇಳಿದರೆ, ವೇದವ್ಯಾಸೋ ಹಂತ ವೇದವನು ಮೂರ್ತಃ, ಸಾಕ್ಷಾತ್ ವೇದವ್ಯಾಸರು ನೋಡಿದಾಗುತ್ತೆ ಅವ್ರು ನೋಡಿದ್ರೆ. ಅದಕ್ಕೆ ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಕರೆದಿದ್ರು. ದೇವ್ರು ನೋಡಿದಾಗುತ್ತೆ, ನೋಡಿದವರು ಮಾತಾಡಿದ್ರೆ ಸಾಕ್ಷಾತ್ ವೇದವ್ಯಾಸ ಹಾಗೆ ಮಾತಾಡ್ತಾ ಇದ್ದಾರೆ. ಅವರ ಮಾತು ಅವರ ಆಕಾರ ಒಂದಕ್ಕಿಂತ ಒಂದು ವೈಭವ, ಅವರ ರೀತಿ ಅತ್ಯಂತ ವಿಶಿಷ್ಟ. ಅವರು ಜನಗಳೆಲ್ಲ ಆಕರ್ಷಿತರಾಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಆಕರ್ಷಿತರಾಗಿದ್ದಾರೆ. ಸರಿ, ನಾವು ಇನ್ನೂ ಏನೇನೋ ಯೋಚನೆ ಮಾಡಿದ್ವಿ, ಅವರು ಊರಿಗೆ ಬರದಂತೆ ಮಾಡೋಣ ಅಂತ ಪ್ರಯತ್ನ ಪಟ್ರೆ ಅವ್ರು ಊರಿಗೆ ಬಂದೇ ಬರ್ತಾರೆ. ಊರಿಗೆ ಜನ ಬಂದ್ರಲ್ಲ, ಅವ್ರು ಪ್ರವಚನ ಕೇಳಕ್ ಹೋಗಬಾರ ಅಂತ ಪ್ಲಾನ್ ಮಾಡಿದ್ರೆ ಕೇಳೋದಕ್ಕೆ ಹೋಗೇ ಹೋಗ್ತಾರೆ. ಒಂದ್ಸರಿ ಕೇಳಿದ ಮೇಲೆ ಮತ್ತೆ ಬಿಡವೇ ಇಲ್ಲ, ಇದು ಪದ್ಧತಿ ಆಗಿದೆ ಅವ್ರ ಮಾತಿನ ಬಗ್ಗೆ. ನಮ್ಮ ಮತ ಎಲ್ಲಿ ಉಳಿಬೇಕು ಅಂತ ಕೇಳಿದ್ರೆ, ಊರಿಗೆ ಬರೋದು ತಡಕ್ಕಾಗ್ತಾ ಇಲ್ಲ, ಅವ್ರು ಮಾತಾಡೋದು ನಿಲ್ಸಕ್ಕಾಗ್ತಾ ಇಲ್ಲ, ಏನ್ ಮಾಡೋದ ನಾವೀಗ, ನಮ್ಮ ಗತಿ ಏನು ಅಂತ ತೀರ್ಮಾನ ಮಾಡಿದ್ರೆ. ದೊಡ್ಡ ವಿಚಾರ ಅದೆಲ್ಲ ಕೂಡ. ಇದರಿಂದ ಒಬ್ಬ ಅವರ ಮತಕ್ಕಾದ ಆಘಾತವನ್ನೆಲ್ಲ ಕೂಡ ಅಪೂರ್ವ ವರ್ಣನೆ ಮಾಡ್ತಾರೆ. ಅದರ ಒಂದು ಮಾತು ಹೇಳಬೇಕಾದ್ರೆ ವಾಯುಸ್ತುತಿಯಲ್ಲಿ ಹೇಳುತ್ತಾರೆ, ಅವನು ವಿಶೇಷವಾಗಿ ಬಾಯಿ ಗೋಮಾಯ ಅವಸ್ಥೆ, ಅವರೆಲ್ಲ ಕೂಡ ವಾಶಂತೋ ದೇಶದಾಸ ತ್ವಿತಿ ಪದ ಕುರಿಯಾಂ ನಾಶ ಮಾಶಾದಶಾಶು. ಓ, ಹಾಳಾಯ್ತು ಹಾಳಾಯ್ತು ಅನ್ನೋ ಮಾತ ಅಂತ ಓಡಾಡ್ತಿದ್ದಾರಂತೆ. ಕೊನೆಗೊಂದು ಏನಾದ್ರು ಮಾಡ್ಕೋಬೇಕಲ್ಲ, ಏನು ಮಾಡಬೇಕು ಮುಂದೆ ಅಂತ ಪ್ರಶ್ನೆ. ಈಗ ಅಲ್ಲಿ ತುಂಬಾ ಡಿಸ್ಕಷನ್ ಎಲ್ಲ ಮಾಡ್ತಾರೆ, ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಚಾರ್ಯರು ಅವ್ರ ಮತ ಜಾತ ಯಾಕೆ ಒಪ್ತಾರೆ ಅಂದ್ರೆ, ಎಲ್ಲದನ್ನು ಹೇಳ್ತಾರೆ, ಅದಕ್ಕೆ ಆಧಾರವನ್ನು ತೋರಿಸ್ತಾರೆ. ಅದು ಇಂಪಾರ್ಟೆಂಟ್, ಎವಿಡೆನ್ಸ್ ಕೊಟ್ಟು ಮಾತಾಡೋದು ಇದು ಪದ್ಧತಿ. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣ ತ್ರಯ, ಪ್ರತಿಯೊಂದಕ್ಕೂ ಪ್ರಮಾಣ ಕೊಟ್ಟು ಹೇಳ್ತಾರಲ್ಲ, ಜನ ಒಪ್ಪಿಟ್ಬಿಡ್ತಾರೆ. ಅದನ್ನ ಪ್ರಮಾಣ ಕೊಡದೆ ಮಾತಾಡಿದರೆ ಬೆಲೆ ಇಲ್ಲ, ಪ್ರಮಾಣ ಕೊಟ್ಟು ಮಾತಾಡಿದರೆ ಅದಕ್ಕೆ ಬೆಲೆ ಇದೆ. ಆಚಾರ್ಯ ಪ್ರತಿಯೊಂದಕ್ಕೂ ಪ್ರಮಾಣ ಕೊಡ್ತಾರೆ, ಶಾಸ್ತ್ರ ಮೂಲವಾದ ವಿಚಾರವನ್ನು ಮುಂದಿಡುತ್ತಾರೆ. ಅನೇಕರಿಗೆ ಗೊತ್ತಿಲ್ಲ, ಆಚಾರ್ಯರ ಬಳಿ ಮಾತ್ರ ಲೈಬ್ರರಿ ಇದ್ದಿತ್ತು. ಒಂದು ಪ್ರಾಚೀನ ಗ್ರಂಥಗಳನ್ನು ಒಟ್ಟಾಗಿನ ಓದಿ ನೋಡಿದಾಗ, ಒಬ್ಬ ಮತಾಚಾರ್ಯರಾಗಿ ಮಧ್ವಾಚಾರ್ಯರು ಏನು ಗ್ರಂಥವನ್ನು ಭಂಡಾರ ಇಟ್ಟಿದ್ರು ಅಂತ ದಾಖಲೆ ಬೇರೆ ಮತಗಳು ಸಿಗೋದೇ ಇಲ್ಲ. ಆಚಾರ್ಯ ದೊಡ್ಡ ಗ್ರಂಥ ಭಂಡಾರ. ಇವತ್ತು ಲೌಕಿಕದಲ್ಲಿ ಕಾನ್ಸೆಪ್ಟ್ ಇದೆ, ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಓಪನ್ ಮಾಡಿದ್ರೆ, ಶಾಲಾ ಕಾಲೇಜ್ ಓಪನ್ ಮಾಡಿದರೆ ಅವ್ರು ಬರ್ತಾರೆ, ಎಜುಕೇಷನ್ ಬರ್ತಾರೆ, ಲೈಬ್ರರಿ ಯಾಕೆ ಹೇಳ್ತಾರೆ ಫಸ್ಟ್. ಒಳ್ಳೆ ಲೈಬ್ರರಿ ಇದ್ದವರು ಅವರ ಅಫಿಲಿಯೇಷನ್ ಕೊಡೋದಿಲ್ಲ, ಅದಕ್ಕೆ ರೆಕಗ್ನಿಷನ್ ಸಿಗೋದಿಲ್ಲ. ಇವತ್ತು ಆದಷ್ಟು ವಿಚಾರ ಮಾಡಿದರೆ ಇಡೀ ನಮ್ಮ ಶಾಸ್ತ್ರ ಪ್ರಪಂಚದೊಳಗೆ ಅಫಿಲಿಯೇಷನ್ ರೆಕಗ್ನಿಷನ್ ವೇದಾಂತಕ್ಕೆ ಸಿಗತಕ್ಕಂಥ ಒಂದೇ ಒಂದು ಸ್ಕೂಲ್ ಅಂದ್ರೆ ಮದ್ರಾಸ್ ಸ್ಕೂಲ್ ಒಂದೇ. ಯಾಕೆಂದ್ರೆ ಗ್ರಂಥ ಭಂಡಾರಿಸಿದ ಅವರೊಬ್ಬರೇನೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥ ದೇಶೇ ದೇಶೇ ತಥಾ ಗ್ರಂಥಾನ್ ದುಷ್ಟ್ವಾ ಚೈವ ಪೃಥಗ್ ವಿಧಾನ್. ಎಷ್ಟು ಗ್ರಂಥಗಳ ರಾಶಿ ಅವರು ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ, ಅಷ್ಟು ಗ್ರಂಥಗಳಲ್ಲಿ 0.1% ಬೇರೆ ಉಲ್ಲೇಖ ಮಾಡೋದಿಲ್ಲ. ಗೊತ್ತಾಯ್ತಾ, 500ಕ್ಕಿಂತ ಹೆಚ್ಚು ಅತ್ಯಂತ ಪ್ರಾಚೀನ ಗ್ರಂಥಗಳು, ಈ ಹೆಸರು ಕೂಡ ಜನ ಕೇಳಿಲ್ಲ. ಅಂತ ಗ್ರಂಥಗಳ ರಾಶಿಯನ್ನು ಮುಂದಿಡ್ತಾರೆ ಆಚಾರ್ಯರು. ಅದನ್ನೆಲ್ಲ ಯೋಚನೆ ಮಾಡಿದರೆ ಅಂತ ಸಿದ್ಧಾಂತವನ್ನ ಪರಮ ಪ್ರಾಮಾಣಿಕ ಸಿದ್ಧಾಂತ ಅಂತ ಒಪ್ಪಿದ ದಾರಿ ಇರಲೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ರೆ, ಅದಕ್ಕೆ ನಮ್ಮಿಂದ ಆಚಾರ್ಯದ ಇನ್ನೇನು ಕಲಿಯಕ್ಕೆ ಒಂದು ಕಲಿಬಹುದಲ್ಲ. ನಾವೀಗ ನಮ್ಮ ಮನೆ ಗ್ರಂಥ ಸಂಗ್ರಹ ಮಾಡೋ ಅಭ್ಯಾಸ ಮಾಡೋದು ಕೊನೆ ಪಕ್ಷ. ಆಚಾರ್ಯ ನೆನಪಿಗೋಸ್ಕರ ನಾವು ಮನೆ ಗ್ರಂಥವನ್ನ ಇಟ್ಕೊಂಡಿದ್ದೇವೆ. ನಮ್ಮ ಜನ ಬಿಟ್ಟಿಲ್ಲ, ಇಟ್ಕೊಂಡಿರ್ತಾರೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಅಂತ ಇಟ್ಕೊಂಡಿರ್ತಾರೆ, ಜನ್ಮದಲ್ಲಿ ಒಲ್ಲಕ್ ಬರೋದಲ್ಲ ಇಟ್ಕೊಂಡಿರ್ತಾರೆ, ಬಿಡೋದಿಲ್ಲ. ಅದನ್ನ ಇಂಥ ಪುಸ್ತಕ ಇಟ್ಕೊಂಡಿದ್ದಾಗ ನೋಡಿದ್ರೆ ತಿಳ್ಕೊಂಡು ಭಾರಿ ಇಂಗ್ಲಿಷ್ ಪಂಡಿತ ಅಂತ ತಿಳ್ಕೊಬೇಕು ಅವ್ರಿಗೆ. ನೀವು ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಇಟ್ಕೊಂಡ್ರೆ ಇಂಗ್ಲಿಷ್ ಪಂಡಿತ ಜನ ತಪ್ಪು ತಿಳ್ಕೊಳ್ಳಿ ಅಂತ ಪ್ಲಾನ್ ಮಾಡಿರ್ತೀರಲ್ಲ, ಸರುಗುಲಗಂತ ಇಟ್ಕೊಂಡ್ಬಿಡಿ, ಸರುಗುಲ ಪಂಡಿತ ಜನ ತಿಳ್ಕೊಳ್ಳಿ, ತಪ್ಪಾಯ್ತು ನಿಮ್ ಬಗ್ಗೆ ತಿಳ್ಕೊಂಡು ಎಂಬುದು ಹತ್ರನೇ ಬರೋದಿಲ್ಲ, ಎಲ್ಲ ಆ ರೀತಿ ಆಗುತ್ತೆ. ನಮ್ಮ ಜನ ಗ್ರಂಥ ಸಂಗ್ರಹ ಮಾಡದೆ ಹೋದ್ರೆ ಎಂದೆಂದೂ ಜ್ಞಾನ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನೀವು ಓದ್ತಿರೋ ಬಿಡ್ತಿರೋ, ಮನೆ ಗ್ರಂಥ ಇರಬೇಕು, ಅದಕ್ಕೆ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡೋದಿಲ್ಲ. ಅದು ಎಲ್ಲ ಏನು 100 ರೂಪಾಯಿ ಗ್ರಂಥ, 1000 ರೂಪಾಯಿ 10,000 ಕೊಟ್ಟು ಬಹುಶಃ ಜಗತ್ತಿನಲ್ಲಿ ಮಾಧ್ಯಮ ಎಲ್ಲ ಗ್ರಂಥ ತಗೊಂಡ್ಬಿಡುವುದು. ನಾವು ಆಸ್ತಿ ಮಾತ್ರ ಮನೆ ಹೋದ್ರೆ ಅದು ಉಳಿಯುತ್ತೆ. ಕೊನೆಗೆ ಮನೆತನದ ಆಸ್ತಿ ಆಗುತ್ತೆ, ಮನೆ ಆಸ್ತಿ ಆಗೋದಿಲ್ಲ, ಮನೆತನದ ಆಸ್ತಿ ಆಗ್ತದೆ. ಇವತ್ತು ಗ್ರಂಥ ಪ್ರಸಾರ ಮುಖ್ಯ ಎಲ್ಲೋ ಸಿಗ್ತವೆ, ಎಲ್ಲೋ ಮೂಲೆ ಸಿಗುತ್ತೆ. ಹಳೆಯ ಗ್ರಂಥಗಳು ಹೇಗೆ ಸಿಗುತ್ತೆ ಗೊತ್ತೆ, ಎಲ್ಲ ಹುಡುಕ್ಲಕ್ಕೆ ಹೋದಾಗ ಗೆದ್ದು ಹೇಳಿದ ರಾಶಿಯಲ್ಲಿ ಸಿಗುತ್ತೆ ಒಂದು ಗ್ರಂಥ ಸಿಗುತ್ತೆ. ಅಕಸ್ಮಾತ್ ಅವ್ರು ಕಾಪಿ ಮಾಡದೆ ಹೋಗದೆ ನಮ್ಮ ಜಗತ್ತು ಹಾಳಾಗಿ ಹೋಗ್ತಿತ್ತು. ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರ ಗ್ರಂಥ ಎಲ್ಲ ಸಿಕ್ಕಿಲ್ಲ, ಸಿಕ್ಕಷ್ಟು ಪ್ರಿಂಟ್ ಆಗಿಲ್ಲ ಗೊತ್ತಾ. ಇವತ್ತು ಅನುದಾನ ಮಾಡಿದ್ದು ಕಟ್ಟಿದ್ದು ಕಟ್ಟಿದ್ದೇನೆ, ಎಷ್ಟು ಗ್ರಂಥ ಕಳ್ಕೊತಾ ಇದ್ದಾರೆ. ನೀವು ಸಾವಿರ ಮಠ ಕಟ್ಟಬಹುದು, ಒಂದು ರೀಲ್ ಅಕ್ಷರ ರಿಲೇಟ್ ಮಾಡೋಕ್ಕಾಗಲ್ಲ ಜ್ಞಾನಿಗಳ ಗ್ರಂಥ ಕಳ್ಕೊಂಡು ಹೋಗ್ಬಿಟ್ರೆ ಒಂದು ಅಕ್ಷರ ಬರೀಲಿಕ್ಕಾಗೋದಿಲ್ಲ. ತಿರಿ ನಮ್ಮ ಕಟ್ಟಡ ಯಾಕೆ ಬೇಕು ಗೊತ್ತಾ, ಗ್ರಂಥ ಸಂರಕ್ಷಣೆಗೆ ಅಂತ ಕಟ್ಟಡ ಬೇಕೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅದರ ಅರ್ಥ ಮಾಡ್ಕೋಬೇಕಾದ್ರೆ ಬೇರೆಯವರಿಗೆ ಅದು ಕಾರಣ ಇಲ್ಲ, ಇಲ್ಲೇ ಇಲ್ಲ ಅವರಲ್ಲಿ, ನಮ್ಮಲ್ಲಿದೆ. ಎಷ್ಟು ಗ್ರಂಥ ರಾಶಿ ಗೊತ್ತೇನು, ಮಹಾರಾಮಾಯಣ ಶತಕೋಟಿ ಶ್ಲೋಕಗಳು, ಪಂಚರಾತ್ರ ಶತಕೋಟಿ ಶ್ಲೋಕಗಳು, ಅನಂತಾವಯಿ ವೇದಾಹ 100,000 ಶ್ಲೋಕ, ಮಹಾಭಾರತ 400,000 ಶ್ಲೋಕಗಳು, ಪುರಾಣ ಪ್ರಪಂಚಗಳು, ಇನ್ನು ಸರ್ವಮೂಲ ಗ್ರಂಥಗಳು, ಸ್ಮೃತಿಗಳು, ಟೀಕಾ ಗ್ರಂಥಗಳೆಲ್ಲ ಸೇರಿಸಿಬಿಟ್ರೆ ಗ್ರಂಥದ ರಾಶಿ ಒಂದೊಂದು ಅಕ್ಷರದಲ್ಲಿ ಲಕ್ಷ್ಮೀದೇವಿ ಸರಸ್ವತಿ ಭಾರತೀಯರು ಕುಳಿತಾ ಇರ್ತಾರಂತ ಗ್ರಂಥಗಳವೆಲ್ಲ ಕೂಡ. ಅದನ್ನು ಇಟ್ಕೊಳ್ಳದವರು ಗರಿಷ್ಠ ಏನ್ ಮಾಡ್ತಾನೆ, ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಇಂಥ ಗ್ರಂಥ ಸಂಗ್ರಹ ಅವರಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೇನು ಮಾಡ್ಬೇಕು ನಾವೀಗ. ಅವ್ರು ಹೇಳಿ ಜನಕ್ಕೆ ತೋರಿಸ ಗ್ರಂಥ ಬೇಕಲ್ಲ, ಗ್ರಂಥವನ್ನು ಹಾರಿಸಿಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಒಂದು ಕಳ್ಳತನದ ಯೋಜನೆ ಮಾಡಿ ಲೈಬ್ರರಿ ಕದಿಯೋ ಕಾನ್ಸೆಪ್ಟ್ ಇದು. ಒಂದು ಲೈಬ್ರರಿ ಕತ್ತಿಬಿಡೋಣ, ಯಾವ ಸುವರ್ಣ ಕದೀತಾನೆ, ಸಣ್ಣ ಪುಟ್ಟ ಕಳ್ಳ ಬೇರೆ ಕದಿಯ ಸುವರ್ಣ ಕದೀತಾನೆ. ಇದು ಸುವರ್ಣ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರವನ್ನು ಕದಿತಕ್ಕಂತ ಯೋಚನೆ ಮಾಡಿಬಿಟ್ಟು ದೊಡ್ಡ ಪ್ಲಾನ್ ಮಾಡಿಬಿಟ್ರಂತೆ. ಒಂದು ವ್ಯವಸ್ಥೆ ಮಾಡಿದ್ರು, ಯಥಾ ಪ್ರಕಾರ ಕದ್ದು ಬಿಟ್ರು. ಪುಂಡರೀಕಪುರಿ ಅಂತ ಒಬ್ಬ, ಇವರು ನೇತಾರ ಒಬ್ಬ ಪದ್ಮತೀರ್ಥ ಅಂತೇಳಿ, ಇನ್ನೊಬ್ರು ಪುಂಡರೀಕಪುರಿ ಅಂತ ಹೇಳಿ, ಅವರಿಬ್ಬರು ಸೇರಿ ತಮ್ಮ ಶಿಷ್ಯರ ಸಭೆಯ ಕೆಲಸ ಮಾಡಿದ್ರು. ಆ ಏನಾಗಿದೆ ಅಂತ ಕದ್ದಾಯ್ತು, ದೊಡ್ಡ ವಾಕ್ಯಾರ್ಥ ನಡೀತ, ಆಚಾರ ಸೋಲಿಸ್ಬೇಕೀಗ, ಗ್ರಂಥ ಇಲ್ವಲ್ಲ ಈಗ ಅಂಥೇಳಿ ಕೂಡಿಸ್ತಾರೆ. ಆ ಪುಂಡರೀಕಪುರಿಯನ್ನು ಅದ್ಭುತವಾದ ದೊಡ್ಡ ವಿದ್ವತ್ ಸಭೆ, ಆಚಾರ್ಯರು ಕೂತಿದ್ದಾರೆ, ಎಷ್ಟು ಜನ ಸೇರಿರ್ಬೇಕಲ್ಲಿ, ಎಲ್ಲ ಸೇರಿದ್ದಾರೆ. ಆ ಕಾಲಕ್ಕೊಂದು ಪವಾಡ ನಡೀತಾ ಇದೆ, ಪುಂಡರೀಕಪುರಿನ ಹೇಳುತ್ತಾರೆ. ಆಚಾರ್ಯರು ಕೂತಿದ್ದಾರಲ್ಲ, ಇಷ್ಟೇ ಬಹಳ ಸುಲಭವಾದ ಪರೀಕ್ಷೆ, ವೇದ ಘೋಷವನ್ನು ಮಾಡಬೇಕು, ವೇದೋಚ್ಚಾರಣೆ ಮಾಡಬೇಕು, ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವರು ದೊಡ್ಡವರು, ಬಹಳ ಸುಲಭವಾದ ಪದ್ಧತಿ ಇಟ್ಟರು. ಆಚಾರ್ಯರು ಶುರು ಮಾಡಿದರು. ಅವ್ರು ಹೇಳಬೇಕಾದ್ರೆ ಹೇಳ್ತಾರೆ, ಎಂಥ ವೇದ ಘೋಷ ಅವರಂತೆ ಯಾರಿಗೆ ಮಾಡಕ್ ಬರುತ್ತೆ, ಈ ಮಧ್ಯೆ ಲೆಕ್ಕ ಹಾಕಿ ಬೃಹಸ್ಪತಿ ಆಚಾರ್ಯ ವಾಚಸ್ಪತಿ ಅಂತ ಹೇಳಿದ್ರವರಿಗೆ ಏ ಆಚಾರದಿಂದ ಏನೂ ಇಲ್ಲ, ಅವರು ಈ ಕಡೆ ಲೆಕ್ಕನೇ ಹೊರತು ಆ ಕಡೆ ಲೆಕ್ಕ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವರಾದ ಮೇಲೆ, ವೇದವ್ಯಾಸರಾದ ಮೇಲೆ, ನಾರಾಯಣ ಆದ ಮೇಲೆ ಅಂತ ವೇದೋಚ್ಚಾರಣೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಂತ ಬ್ರಹ್ಮವಾಯುಗಳಿಗೆ ಮಾತ್ರ ಸಾಧ್ಯ. ಅವ್ರು ಹೇಳ್ತಾ ಇದ್ದಾರೆ, ಜನ ನೋಡ್ತಿದ್ದಾರಂತೆ, ಏನು ಇವರು ಸಾಕ್ಷಾತ್ ಬ್ರಹ್ಮದೇವರು ಕೂತಿದ್ದಾರೆ ಹಾಗೆ ಮಾತಾಡ್ತಿದ್ದಾರೆ. ಭಾರತೀ ಪತಿ ಮಾತಾಡಬೇಕಾದ್ರೆ, ಭಾರತಿ ಅನುಗ್ರಹ ಇದ್ರೆ, ಸರಸ್ವತಿ ಅನುಗ್ರಹ ಇದ್ರೆ ಉಚ್ಚಾಬಟ್ಟೆ ಬಲಿಷ ಶಯನ ಆಗಿಬಿಡ್ತಾನೆ ಸರಸ್ ಭಾರತೀ ಪತಿ. ಇವರು ಎಷ್ಟು ಆನಂದ ಹೇಳಿರಬಹುದು, ಜನರು ಮೈ ಮರೆತು ಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ಆಚಾರ ವೇದ ಘೋಷ ಮುಗಿತು. ಅದು ಅವರನ್ನು ಕೇಳಿದರೆ, ಆ ನೀನ್ ಹೇಳಪ್ಪ ಅಂತ ಹೇಳುತ್ತಾರೆ. ಅವನು ತೆಗೆದ ಬಾಯಿನ ತೆಗೆತಾರೆ, ಬದಲೇ ಅಪಸ್ವರ ಏ ಬದಲೇ ಬಾಯಿ ತಕ್ಕ ಅಗ್ನಿ ನಾರೈವಸ್ತಿವತ್ ಅಗ್ನಿ ನಾರೈವತ್ತು ಬಿಡಿಸಿದ್ರಂತೆ. ಕತೆ ಮುಗಿತಲ್ಲಿದೆ, ಎಲ್ಲ ಬಿದ್ದು 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 ನಕ್ಕು ಬಿಟ್ರಂತೆ. ಇಲ್ಲಿ ಆನಂದದಿಂದ ನಕ್ಕಿದ್ರು, ಅಪಹಾಸ್ಯವಾಡಿ ನಕ್ಕ ಅಂತ ನಕ್ಕರು, ಎರಡಕ್ಕೂ ನಕ್ಕರು. ಆಚಾರ್ಯರ ಮಾತು ಆನಂದದಿಂದ ನಕ್ಕರು, ಇಲ್ಲಿ ಅಪಹಾಸ್ಯ ಮಾಡಿ ನಕ್ಕರು. ಒಂದು ಸ್ವಾರಸ್ಯವನ್ನ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಅವನು ಆಚಾರ್ಯರ ಹತ್ರ ಕಾಂಪಿಟೇಷನ್ ಕೊಡಬೇಕಾದ್ರೆ ಸಾಮಾನ್ಯ ಅಲ್ಲ ಅವನು, ಬಹಳ ಎಕ್ಸ್ಪರ್ಟ್ ಆರಿಸಿಕೊಡಿಸಿದ್ರು. ಅವನಿಗೆ ಪುಂಡರೀಕ ಅಂತ ಬಿರುದಿತ್ತಂತವನು. ಪುಂಡರೀಕ ಅಂತ ಹೇಳಿದ್ರೆ ಶಾರ್ದೂಲ, ಅದನ್ನು ಅನುಮತಿಯಲ್ಲಿ ಬರೀ ಶಾರ್ದೂಲಾಖ್ಯಾಂ ಪ್ರಾಪ್ಯ ಪಂಡಿತ ಶಾರ್ದೂಲ ಅಂತ ಹೆಸರು ಅವನಿಗೆ. ಭಾರಿ ಹೆಸರು ಮಾಡಿದವನು. ಆಚಾರ ಮುಂದೆ ಮೊದಲೇ ಸೋತು ಬಿಡಬೇಕವನು ಅದಕ್ಕೆ. ಅವಾಗ ಹೇಳುತ್ತಾರೆ, ಸ್ವಾರಸ್ಯ ನಡೆದೋಯಿತು ಅಂತ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಯಾವಾಗ ಅವರು ಬಾಯಿ ಬಿಡ್ಲಕ್ಕೆ ಹೋದನೋ, ಭಾರತೀ ದೇವಿ ನೋಡಿದ್ರಂತೆ, ಭಾರಿ ಸಿಟ್ಟು ಬಂತಂತವರಿಗೆ. ನಮ್ಮ ಯಜಮಾನರ ಮುಂದೆ ಪರಾಕ್ರಮ ತೋರಿಸ್ತಾನ ಇವನು ಅಂತ ಅಂದ್ಕೊಂಡ್ರಂತ. ನಮ್ಮ ಯಜಮಾನರ ಮುಂದೆ ಪರಾಕ್ರಮ ತೋರಿಸ್ತಾನ, ಮಾಡ್ತೇನೆ ಇವನ ಬಾಯಿ ಇಲ್ಲೇ ಬುಗಿಸ್ತೇವೆ ಅಂತ ಅಂದ್ಕೊಂಡ್ರು. ತಮಾಷೆ ಅಂದ್ರೆ ಭಾವಪ್ರಕಾಶಿಕೆ ಮಾತುಗಳಿವೆಲ್ಲ ಕೂಡ ನಿಜವಾಗ್ಲೂ ಅಲ್ಲಿ ಏನ್ ನಡೀತು ಅಂತ ಹೇಳ್ತಾ ಇದ್ದಾರೆ. ಬಾಯಿ ತಪ್ಪಿಸಿಬಿಟ್ರಂತೆ, ಲೆಕ್ಕ ತಪ್ಪಿಸಿಬಿಟ್ರಂತೆ ಬಾಯಿ. ಅದಕ್ಕೆ ಹೇಳ್ತಾರೆ, ಚತುರವದನರ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮನ್ಮನ್ಮತಿಯ ಶಾರ್ದೂಲಾಖ್ಯಾಂ ಪ್ರಾಪ್ಯ ಪಂಡಿತ ಶಾರ್ದೂಲ ಅಂತ ಹೆಸರು ಅವನಿಗೆ. ಭಾರಿ ಹೆಸರು ಮಾಡಿದವನು. ಆಚಾರ ಮುಂದೆ ಮೊದಲೇ ಸೋತು ಬಿಡಬೇಕವನದಕ್ಕೆ. ಅವಾಗ ಹೇಳುತ್ತಾರೆ, ಸ್ವಾರಸ್ಯ ನಡೆದೋಯಿತು ಅಂತ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಯಾವಾಗ ಅವನು ಬಾಯಿ ಬಿಡ್ಲಕ್ಕೆ ಹೋದನೋ, ಭಾರತೀ ದೇವಿ ನೋಡಿದ್ರಂತೆ, ಭಾರಿ ಸಿಟ್ಟು ಬಂತು ಅಂತ ಅವರಿಗೆ. ನಮ್ಮ ಯಜಮಾನರ ಮುಂದೆ ಪರಾಕ್ರಮ ತೋರಿಸ್ತಾನ ಇವನು ಅಂತ ಅಂದ್ಕೊಂಡ್ರಂತ. ನಮ್ಮ ಯಜಮಾನರ ಮುಂದೆ ಪರಾಕ್ರಮ ತೋರಿಸ್ತಾನ, ಮಾಡ್ತೇನೆ ಇವನ ಬಾಯಿ ಇಲ್ಲೇ ಬುಗಿಸ್ತೇನೆ ಅಂತ ಅಂದ್ಕೊಂಡ್ರು.
ತಮಾಷೆಯಿಂದ ಭಾವಪ್ರಕಾಶಿಕೆ ಮಾತುಗಳು ಇವೆಲ್ಲ ಕೂಡ ನಿಜವಾಗ್ಲೂ ಅಲ್ಲಿ ಏನ್ ನಡೀತು ಅಂತ ಹೇಳ್ತಾ ಇದ್ದಾರೆ. ಬಾಯಿ ತಪ್ಪಿಸಿಬಿಟ್ರಂತ, ನೆಕ್ಕ ತಪ್ಪಿಸಿಬಿಟ್ರಂತ ಬಾಯಿ. ಅದಕ್ಕೆ ಹೇಳ್ತಾರೆ ಚತುರವದ ನರ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುರಕ್ಕೆ
ತದ್ವೋದ್ಯೋತ ಅವರ ಆಚಾರ್ಯ ಗ್ರಂಥಗಳಲ್ಲಿ ದಶಪ್ರಕರಣ ಸೇರಿದ ಒಂದು ಗ್ರಂಥ. ಸರಿಯಾಗಿ ಓದಿದವರಿಗೆ ಉಳಿದ ಮತಗಳು ಎಷ್ಟು ಆಸಾರ ಅನ್ನೋದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳಕ್ಕೆ ಅನುಕೂಲಕರವಾದ ಗ್ರಂಥ. ಅದನ್ನು ಆಚಾರ ನಿರಾಜ ಉಪನ್ಯಾಸ ರೂಪದಲ್ಲಿ ಹೇಳಿದರಂತೆ. ಉತ್ತರ ಕೊಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ಎಲ್ಲ ಸೋತು ಪಲಾಯನ ಮಾಡ್ತಾ ಇದ್ದಾರೆ. ಆಚಾರ ಶಿಷ್ಯರು ನೋಡ್ತಾರೆ, ಕುಣಿದಾಡ್ತಾ ಇದ್ದಾರೆ. ಓಡಿ ಓಡಿ ಅಂತ ಹೇಳ್ತಾರೆ. ನಿಮ್ಗೆ ಬೇರೆ ಕೆಲಸ ಏನಿದೆ ನಿಮಗೀಗ? ಸೂರ್ಯ ಬಂದ ಮೇಲೆ ಗೂಗುಗಳು ಏನ್ ಮಾಡುತ್ತೆ? ಅಡಿಕೊಳ್ಳುತ್ತೆ. ಜ್ಞಾನಿಗಳು ಬಂದಾಗ ಅಜ್ಞಾನಿ ಓಡ್ತಾನೆ. ನಿಮ್ ಹಣೆ ಬಾರ ಇಷ್ಟೇ. ವಿಧಾವತ ವಿಧಾವತ ತರಿತ ಭತ್ರಿ ವಾದಾಸುರಾಹ ಅದಭ್ರ ಭಿಷಣಾಭಿದೋ ನರಹರೀರ್ಹಿ ಜಾಜ್ವಲ್ಯತೆ. ಮಧ್ವಜ ಮಧ್ವಾಚಾರ ಅಂತ ನರಸಿಂಹದೇವರು ಬಂದಿದ್ದಾರೆ. ರಾಕ್ಷಸರೇ ಓಡಿ 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 ಅಂತ ಹೇಳಿ, ದವತ ದವತ ಆಶು ಮಾಯಿನಃ ಓಡಿ ಓಡಿ ಅಂತ ಹೇಳಿ ಅವರು ಓಡ್ತಾ ಇದ್ದಾರಂತೆಲ್ಲರೂ ಕೂಡ. ವೇದೋ ರಾತ ಸುದರ್ಶನಃ ಪರಿರಸ ತರ್ಕಾಖ್ಯ ಶಂಖಧ್ವನಿ ವಿಭ್ರಾಜಿಷ್ಟು ಪುರಾಣ ಸಂಹತಿ ಗದಃ ಶ್ಲೋಕೌಹ ಶಾರ್ಗಾನ್ವಿತ ಸತ್ರು ಸತ್ಸೂತ್ರೇ ಶ್ವಿತಿಹಾಸ ನಂದಕಚನೋ ಮಧ್ವಾಖ್ಯ ನಾರಾಯಣ ಪ್ರಾಪ್ತೋವೋ ನಿಜಗೃಕ್ಷಯ ದ್ರವತಹೇ ಮಾಯಾವಿ ದೇವದ್ವಿಷಃ. ಆಚಾರ್ಯರು ನಾರಾಯಣ ದೇವರು ಬಂದಿದ್ದಾರೆ ಓಡಿ ಎಂದು ಬಿಟ್ರೆ. ಇದೇ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಆಚಾರ್ಯರನ್ನ ದೇವರು ದೇವರು ಅಂತ ಯಾತಕ್ಕೆ ಕರೀತಾರೆ ಅಂತ ಪ್ರಶ್ನೆ ಇದೆ. ಹನುಮಂತ ದೇವರು ಅಂತ ಕರೀತಾರೆ, ವಾಯುದೇವರು ಅಂತ ಕರೀತಾರೆ, ಭೀಮಸೇನ ದೇವರು ಅಂತ ಕರೀತಾರೆ. ಯಾತಕ್ಕೆ ದೇವರು ಅಂತ ಕರೀತಾರೆ? ಅಶ್ವತ್ಥಾಮ ದೇವರು ಅಂತ ಕರೆಯೋದಿಲ್ಲ, ವಾಲಿದೇವರು ಸುಗ್ರೀವ ದೇವರು ಕರೆಯೋದಿಲ್ಲ. ದೇವರು ಅಂತ ಕರೆಯೋದು ವಾಯುದೇವರ ರೂಪಗಳಿಗೆ ಮಾತ್ರ ಕರೆಯೋದು, ಬೇರೆಯವ್ರ ರೂಪ ಕರೆಯೋದಿಲ್ಲ. ಅರ್ಜುನ ದೇವರು ಅಂತ ಕರೆಯೋದಿಲ್ಲ, ಕರೆಯೋದು ಬರೀ ಇದು ಮಾತ್ರ. ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉಪನಿಷತ್ ಉತ್ತರ ಹೇಳಿದೆ, ತವೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾದ್ದರಿಂದ ಅದಕ್ಕೋಸ್ಕರವಾಗಿ ಅವನ ಹೇಳೋದಕ್ಕೋಸ್ಕರ ಕರೀತಾರೆ, ಬೇರೆ ದೃಷ್ಟಿಯಿಂದ ಅಲ್ಲ. ಸಾಕ್ಷಾತ್ ಪ್ರತಿಬಿಂಬ. ಆಚಾರ್ಯರು ದೇವರಿದ್ದಾಗಿದ್ದಾರೆ, ದೇವರಲ್ಲ. ಮತ್ತೆ ದೇವರು ಅನಂತ ಪಟ್ಟು ದೊಡ್ಡವನು. ಚಿತ್ರ ಒಳಗಿದ್ದಾಗಿರುತ್ತಲ್ಲ
ಕಡಿಕ ಹತ್ತಿದ್ರಂತೆ ಕಾಲ ಬಾದ ಸೂತಿ ಸಾಲಿಗ್ರಾಮವಾಗಿ ಕನಿಷ್ಠ ಅಷ್ಟೇ ಓದಿದ್ದೆಲ್ಲ
ಆಯ್ತಲ್ಲ, ಅದೇ ದ್ವೈತ, ಅದೇ ದ್ವೈತ ಗೊತ್ತಾ? ಹೇಳ್ತಾರೆ ಅದ್ವೈತ, ಹೇಳ್ತಾರೆ ದ್ವೈತ. ಆದ್ರಿಂದ ವ್ಯಾಪ್ತಂ ತಯ್ಯೇವ ಮಚ್ಛಾಸ್ತ್ರಂ ಅಂತ ಹೇಳಿದ್ದಾರೆ. ನನ್ನ ಶಾಸ್ತ್ರಕ್ಕೆ ಯಾವ ಆಧಾರವೂ ಬೇಕು, ನಿನ್ನ ಬಾಯಿ ಆಧಾರಯ್ಯ. ನನ್ನ ಅಂತರ್ಯಾಮಿ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ ಮೇಲೆ ಅಂತರ್ಯಾಮಿ ಒಪ್ಪದ ಅದ್ವೈತದ ಕಾನ್ಸೆಪ್ಟ್ ಅಲ್ಲ. ಒಂದೇ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಹೇಳಿದ ಮೇಲೆ ಅಂತರ್ಯಾಮಿ ಕಾನ್ಸೆಪ್ಟ್ ಎಲ್ಲಿದೆ? ಅಂತರ್ಯಾಮಿ ಮತ ಮಾತಾಡ್ತಿದ್ದೆ ಅಂದ್ರೆ ಸಿದ್ಧ ಸಾ ನಮ್ಮ ಮತ ಒಪ್ಪಿಕೊಂಡಿದ್ದೆ ನೀನು, ನಿನ್ನ ಮತ ಅಲ್ಲ ಅಂತ ಹೇಳಿದಾಗ ಮತ್ತೆ ಸೋಲು ಬರಬೇಕು ಅವನಿಗೆ? ಸುಮ್ಮನೆ ಕೂತರು ಸೋಲು, ಮಾತಾಡಿದ್ರು ಸೋಲು, ಇದೇ ಪದ್ಧತಿ ಅವರಿಗೆ. ಬಾಯಿ ಬಿಟ್ರೆ ಕೆಟ್ಟ ಅಂತಾರಲ್ಲ, ಹಾಗಾಗಿ ಹೋಗ್ಬಿಟ್ಟಿದೆ. ಅಷ್ಟು ಸೋಲಿಸಿದ್ರಂತೆ. ಆಗ ಜಯಸಿಂಹರಾಜ ಅಂತ ಒಬ್ಬ ರಾಜ, ಆತನ ಎಲ್ಲ ವಿಷಯ ಗೊತ್ತಾಯಿತು. ಅವನ್ನೆಲ್ಲ ಹಿಡಿದು ಬಿಟ್ಟು ಗ್ರಂಥಗಳನ್ನೆಲ್ಲ ತಗೊಳ್ತಾನೆ. ತನ್ನ ಕುಂಬಳೆ ಜಯಸಿಂಹ ಅಂತ ಹೆಸರು, ಕಾಸರಗೋಡಿನ ರಾಜ ಅವರು. ಅಲ್ಲಿಗೆ ಹೋಗಿ ಇಟ್ಕೊಂಡ್ಬಿಡ್ತಾರೆ. ಆಚಾರ್ಯರು ಚಾತುರ್ಭಾಷ್ಯವನ್ನು ಮುಗಿಸೋ ಹೊತ್ತಿ ಮುಗಿಸಿ ಈ ಶಿವಮೊಗ್ಗ ಸಹ್ಯಾದ್ರಿ ಕಡೆ ಹೊರಟಂತೆ. ಆಚಾರ್ಯರು ಶಿವಮೊಗ್ಗ ಪ್ರಾಂತಕ್ಕೆ ಸಂಚಾರ ಹೊರಟಿದ್ದಾರೆ ಅಂತೂ ಅದೊಂದು ದಾಖಲೆ. ಸಹ್ಯಾದ್ರಿಯಲ್ಲಿ ಆಚಾರ್ಯ ಓದಾಡಿದ ದಾಖಲೆ. ಅಲ್ಲಿ ಸಂಚಾರ ಮಾಡ್ತಿದ್ದ ಕಾರಣಕ್ಕೆ ಒಂದು ಆಶ್ಚರ್ಯ ನಡೀತಾ ಇದೆ. ಈತ ಹೇಳ್ಕಳಿಸ್ತಾರೆ ಜಯಸಿಂಹರಾಜ, ಸ್ವಾಮಿ ಆಚಾರ್ಯರೇ ದಯವಿಟ್ಟು ನಮ್ಮ ರಾಜಧಾನಿಗೆ ಬರಬೇಕು, ನನ್ನ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ಕಳಿಸ್ತಾರೆ. ಈ ರೀತಿ ಕರೆದ ಆಚಾರ ಹೋಗ್ತಾರೆ ಅಂತ ಏನು ಗ್ಯಾರಂಟಿ? ಅವ್ರು ಕರೆಯೋದು ಎಷ್ಟು ಜನ ಇದ್ದು ದೇವತೆಗಳು ಕರೀತಾರೆ, ನೀನೇ ಮಹಾ ಅಂತ ಕರೆ ಏನ್ ಮಾಡ್ಬೇಕು ಇದಕ್ಕೆ? ಅದಕ್ಕೆ ಡಿಮ್ಯಾಂಡ್ ಟೈಪ್ ಮಾಡ್ತಾರೆ, ಆಚಾರ ನಮ್ಮಲ್ಲಿ ಬರಲೇಬೇಕು ನೀವೀಗ, ಅನುಗ್ರಹ ಮಾಡಲೇಬೇಕು ಅಂತ ಹೇಳ್ತಾನೆ. ಏನೇ ನಿಮಗೆ ಅಧಿಕಾರ ಅಂತ ಕೇಳಿದ್ರೆ ಮಾತಾಡಿದನಂತೆ, ಸ್ವಾಮಿ ನಿಮ್ಮ ಮನೆಯವರು ನಮ್ಮ ಮನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮನೆಯವರು ನಮ್ಮ ಮನೆಯಲ್ಲಿದ್ದಾರೆ, ಯಾರು ಹೋಗಿ ಬರೋಲ್ಲ, ನಿಮ್ಮ ಮನೆಯವ್ರು ನಮ್ಮಲ್ಲಿ ಕಾಯ್ತಾ ತಪ್ಪುಗಳು ಕರ್ಕೊಂಡ್ಬರ್ತಾರೆ, ಡ್ರಾಪ್ ಕರ್ಕೊಂಡ್ಬರ್ಬೇಕು, ಹೋಗ್ಬಿಟ್ಟು ಬರೋರು ಕಾಯ್ತಿದ್ದಾರೆ ಅಂದ್ರೆ ಬಿಟ್ಟು ಹೋಗಲು ಸಾಧ್ಯ ಇಲ್ವಲ್ಲ. ಯಾರು ನಿಮ್ಮ ಮನೆಯವರು ಅಂದ್ರೆ ಗ್ರಂಥಗಳ ರಾಶಿ, ಭಾರತೀ ದೇವಿಯ ಸನ್ನಿಧಾನ ಗ್ರಂಥಗಳೊಳಗೆ, ಅದಕ್ಕೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಆಚಾರ ಹೊರಟ್ರಂತ ಕಡೆಗೆ. ಇದನ್ನು ಜಯಸಿಂಹರಾಜ ಪಾಠ ಕಲಿಬೇಕು ನಾವು. ಆಚಾರ್ಯರ ಮನೆಗೆ ಮುಖ್ಯ ಪ್ರಾಣ ಬಾರೋ, ಪ್ರಾಣ ಬಂದ ನಮ್ಮ ಮನೆಗೆ ಅಂತ ಹಾಡಬೇಕಾದ್ರೆ ಸರುಮೂಲ ಇರಬೇಕು. ಇಲ್ಲವರು ಪ್ರಾಣ ಬರೋದಿಲ್ಲ, ಪ್ರಾಣ ತೆಗಿತಾರೆ ಹೊರತು ಪ್ರಾಣ ಬರೋದಿಲ್ಲ. ಸರುಮೂಲ ಗ್ರಂಥ ಇದೆ, ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿ ಉಚಿತವಿದು ನಡಿ ನಮ್ಮನೆಗೆ, ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ನಮ್ಮನೆಗೆ ಲಕ್ಷ್ಮಿನ ಕರೀಬೇಕಾದ್ರೆ ನಾರಾಯಣ ಇರಬೇಕು, ವಾಯುದೇವರು ಕರಿಬೇಕಾದ್ರೆ ಭಾರತೀಯ ಇರಬೇಕು, ಇಲ್ಲದೆ ಹೋದ್ರೆ ಬರೋದಿಲ್ಲ. ಇವತ್ತು ಲೌಕಿಕದಲ್ಲೂ ಹಾಗೇನೆ, ಕ್ಲಾಸ್ಗೆ ಹೋಗ್ತಾನೆ, ಪುಸ್ತಕ ಎಲ್ಲಿದೆ ಅಂತ ಇಲ್ಲ ಅಂತಾನೆ, ಗೆಟ ಒಟ್ಟು ಅಂತ ಹೇಳ್ತಾ ಪುಸ್ತಕ ಇಲ್ಲ, ಒತ್ತಿ ಬಿಡ್ತೀವಿ ಪುಸ್ತಕ ಇರಬೇಕು, ಅದರಿಗೆ ಪೆನ್ ಇಲ್ಲ ಗೆಟ ಒಟ್ಟು ಅಂತ ಹೇಳ್ತಾ. ಇವತ್ತು ಲೌಕಿಕ ವಿದ್ಯೆಗೆ ಪುಸ್ತಕ ತನ್ನು ಬೇಕು ಅಂದ ಮೇಲೆ ಅಧ್ಯಾತ್ಮ ವಿದ್ಯಾ ವಿದ್ಯಾರಂ, ಗ್ರಂಥಗಳು ಬೇಕೇ ಬೇಕು. ಶಾಸ್ತ್ರ ಯೋನಿತ್ವಾತ್ ಅಂತಾನೆ ಶಾಸ್ತ್ರ. ಅದನ್ನ ಅರ್ಥ ಮಾಡಿಕೊಂಡ್ರೆ ಅವನು ಕರೆದ ಆಚಾರ್ಯ ಹೊರಟ್ರಂತೆ. ಅಲ್ಲಿಂದ ವೇಗವಾಗಿ ಬರ್ತಾ ಇದ್ದಾರೆ. ಹೇಗೆ ಬಂದ್ರು ಹೇಳ್ತಾರೆ. ಅಯವತ್ಪ್ರತಿವಾರಣ ಪ್ರಯಾಣಿ ಪರಮಾನಂದ ಸುತೀರ್ಥ ಸೂರಿರಾಜ ವಿಭವೌ ಅತಿವೇಲ ಮಚ್ಚರೂಪ ಸುರ ಸಿಂಧೋರಿವ ಸಂತತ ಪ್ರವಾಹ. ಗಂಗಾ ಪ್ರವಾಹ ಬಂದ್ರೆ ಬಂದ್ರಂತ ಆಚಾರ್ಯ, ಸಹ್ಯಾದ್ರಿ ಬೆಟ್ಟ ಅದು ಘಟ್ಟದ ಕೆಳಗೆ ಇಳಿದ್ರೆ ಆನಂದ ತೀರ್ಥ ಹರ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆನಂದ ತೀರ್ಥ ಗಂಗಾ ತೀರ್ಥ ಹರ್ಕೊಂಡು ಬರ್ತಾ ಇದೆ. ಹೇಗೆ ಗಂಗಾ ನದಿ ಅಡೆತಡೆ